ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 81, ಕಡೆಯ ರಾತ್ರಿ ಭೋಜನ. ನಿಮ್ಮಲ್ಲಿ ಹೆಚ್ಚಿನವರು ತಿಳಿದಿರುವಂತೆ ಪರಿಶುದ್ಧವಾದ ವಾಕ್ಯಗಳ ಮೂಲಕವಾದ ನಮ್ಮ ಪ್ರಯಾಣದಲ್ಲಿ ಮೆಸ್ಸಿಯನಾದ ಯೇಸುವಿನ ಕುರಿತಾದ ಶುಭ ಸಂದೇಶವನ್ನು ತಿಳಿಸುವಂತಹ ಪವಿತ್ರ ಪುಸ್ತಕವಾಗಿರುವ ಸುವಾರ್ತೆಯಲ್ಲಿ ಪ್ರಸ್ತುತ ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಸೈತಾನನ ಆಳ್ವಿಕೆಯಿಂದ ಆದಾಮನ ಸಂತಾನವನ್ನು ಬಿಡುಗಡೆ ಮಾಡುವುದಕ್ಕೆ ಲೋಕಕ್ಕೆ ಬಂದಂತಹ ಯೇಸು ಪರಿಶುದ್ಧ ವಿಮೋಚಕನಾಗಿದ್ದಾನೆ. ಇತರ ಎಲ್ಲ ಮನುಷ್ಯರಿಗಿಂತ ವಿಮೋಚಕನು ತುಂಬಾ ವ್ಯತ್ಯಾಸವುಳ್ಳವನಾಗಿದ್ದನು. ಈತನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದ ವಾಕ್ಯವಾಗಿದ್ದು ಭೂಮಿಯ ಮೇಲೆ ಒಬ್ಬ ಮನುಷ್ಯನ ಹಾಗೆ ಕಾಣಿಸಿಕೊಂಡನು. ಮನುಷ್ಯನಾದ ಯೇಸು ತನ್ನ ಜನನದಲ್ಲಿ ಅದ್ವಿತೀಯನಾಗಿದ್ದನು, ಯಾಕೆಂದರೆ ಈತನು ದೇವರಾತ್ಮನ ಬಲದಿಂದ ಒಬ್ಬ ಕನ್ಯೆಯಲ್ಲಿ ಹುಟ್ಟಿದವನಾಗಿದ್ದನು. ಯೇಸು ತನ್ನ ಗುಣಲಕ್ಷಣದಲ್ಲಿಯೂ ಸಹ ಅದ್ವಿತೀಯನಾಗಿದ್ದನು, ಯಾಕೆಂದರೆ ಆತನು ಒಂದು ಪರಿಶುದ್ಧ ಸ್ವಭಾವದೊಂದಿಗೆ ಹುಟ್ಟಿದ್ದನು. ಆತನು ಎಂದಿಗೂ ಪಾಪ ಮಾಡಲಿಲ್ಲ. ಆತನ ಕೆಲಸಗಳು ಸಹ ಅದ್ವಿತೀಯವಾದವು. ಆತನು ಮಾಡಿದಂಥ ಅದ್ಭುತಗಳನ್ನು ಯಾರೊಬ್ಬರೂ ಎಂದಿಗೂ ಮಾಡಲಿಲ್ಲ. ಕರ್ತನಾದ ಯೇಸು ಸೈತಾನ ಮತ್ತು ಅವನ ದುರಾತ್ಮಗಳ ಮೇಲೆ ಗಾಳಿ ಮತ್ತು ಸಮುದ್ರ ಹಾಗೂ ರೋಗ ಮತ್ತು ಮರಣದ ಮೇಲೆ ಅಧಿಕಾರವನ್ನು ಹೊಂದಿದ್ದನು. ಇವನ ಹಾಗೆ ಯಾರು ಎಂದು ಮಾತಾಡಿದ್ದಿಲ್ಲ ಎಂದು ಆತನ ವೈರಿಗಳು ಹೇಳಿದ್ದಾಗ್ಯೂ ಈತನ ಬೋಧನೆಗಳು ಸಹ ಸಾಟಿಯಿಲ್ಲದ್ದಾಗಿದ್ದವು. ಹೌದು, ಯೇಸುಕ್ರಿಸ್ತನು ತನ್ನ ಜನನ ಗುಣಲಕ್ಷಣ, ಕೆಲಸಗಳು ಮತ್ತು ತನ್ನ ಮಾತುಗಳಲ್ಲಿ ಅದ್ವಿತೀಯನಾಗಿದ್ದನು. ಆದರೆ ಆತನು ಪರಲೋಕದಿಂದ ಬಂದ ರಕ್ಷಕನಾಗಿದ್ದಾನೆಂದು ಪ್ರತಿಯೊಬ್ಬರೂ ಗುರುತಿಸುವುದಕ್ಕೆ ಅವು ಕಾರಣವಾಗಲಿಲ್ಲ. ಆದಾಮನ ಸಂತಾನದವರಲ್ಲಿ ಹೆಚ್ಚಿನವರು ನಿಜವಾಗಿಯೂ ಏಸು ಯಾರೆಂಬುದನ್ನು ಗ್ರಹಿಸಿಕೊಳ್ಳಲಿಲ್ಲ. ಏಸು ಒಬ್ಬ ಪ್ರವಾದಿ ಎಂಬುದಾಗಿ ಅವರು ಅಭಿಪ್ರಾಯಪಟ್ಟಿದ್ದರು. ಆದರೆ ದೇವರು ತಾನೇ ಸ್ವತಃ ಅವರನ್ನು ಸಂಧಿಸುವುದಕ್ಕೆ ಬಂದಿದ್ದಾನೆಂಬುದನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ. ಯಹೂದ್ಯ ಧಾರ್ಮಿಕ ನಾಯಕರುಗಳಂತೆ ಅವರು ಏಸು ಯಾರೆಂಬುದನ್ನು ಗ್ರಹಿಸಿಕೊಳ್ಳುವುದರಲ್ಲಿ ಸೋತು ಹೋಗಿರುವುದು ಮಾತ್ರವಲ್ಲ, ಆದರೆ ಆತನನ್ನು ಸಾಯಿಸುವುದಕ್ಕೂ ಒಟ್ಟಾಗಿ ಸಂಚು ಮಾಡಿದರು. ನಮ್ಮ ಹಿಂದಿನ ಪಾಠದಲ್ಲಿ ಮಹಾಯಾಜಕರ ಮತ್ತು ಶಾಸ್ತ್ರಿಗಳ ಕಪಟತನ ಮತ್ತು ದುಷ್ಟತನಕ್ಕೆ ಏಸು ಅವರನ್ನು ಹೇಗೆ ಗದರಿಸಿದನೆಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ, ಕೇಳಿಸಿಕೊಂಡಿದ್ದೇವೆ. ಆದರೆ ಏಸುವಿನ ಮಾತುಗಳು ಅವರು ಪಶ್ಚಾತ್ತಾಪ ಪಡುವುದಕ್ಕೆ ಕಾರಣವಾಗಲೇ ಇಲ್ಲ. ನಿಜವಾಗಿಯೂ ಧಾರ್ಮಿಕ ನಾಯಕರುಗಳ ಮನಸ್ಸನ್ನು ಆವರಿಸಿಕೊಂಡಿದ್ದ ಒಂದೇ ಆಲೋಚನೆ ಏನೆಂದರೆ ಅದು ಏಸು ಸಾಯಲೇಬೇಕು ಎಂಬುದು. ತಾನು ಯೆರೂಸಲೇಮಿನಲ್ಲಿ ಸಾಯುವುದಕ್ಕೆ ಹೋಗುತ್ತಿದ್ದೇನೆಂಬುದು ಮತ್ತು ಧಾರ್ಮಿಕ ನಾಯಕರುಗಳೇ ತನಗೆ ಮರಣ ದಂಡನೆ ವಿಧಿಸುತ್ತಾರೆಂಬುದು ಕರ್ತನಾದ ಯೇಸುವಿಗೆ ತಿಳಿದಿತ್ತು. ಹಾಗಾಗಿ ಶಾಸ್ತ್ರಿಗಳು ಮತ್ತು ಮಹಾಯಾಜಕರು ತನ್ನನ್ನು ಸಾಯಿಸುವ ದಂಡನೆಗೊಳಪಡಿಸುತ್ತಾರೆಂದು ಏಸು ತನ್ನ ಶಿಷ್ಯರಿಗೆ ತಿಳಿಸಿದ್ದನ್ನು ನಾವು ನೋಡಿದ್ದೆವು. ಅವರು ಆತನನ್ನು ರೋಮನ್ನರ ಕಡೆಗೆ ತಿರುಗಿಸುತ್ತಾರೆ. ಆದ್ದರಿಂದ ಅವರು ತನ್ನನ್ನು ಹಾಸ್ಯ ಮಾಡಿ ತನ್ನ ಮೇಲೆ ಉಗುಳಿ ಹೊಡೆದು ಮೊಳೆಗಳಿಂದ ತನ್ನನ್ನು ಶಿಲುಬೆಗೆ ಜಡಿಯುತ್ತಾರೆ. ಆದರೆ 3 ದಿವಸಗಳ ನಂತರ ತಾನು ಮತ್ತೆ ಎದ್ದು ಬರುತ್ತೇನೆ. ಹೀಗೆ ಏಸು ತನ್ನ ಶಿಲುಬೆಯ ಮರಣವನ್ನು ಮತ್ತು ಸಮಾಧಿಯಿಂದ ತನ್ನ ಪುನರುತ್ಥಾನವನ್ನು ಮುಂದಾಗಿ ತಿಳಿಸಿದ್ದನು. ಏಸು ತಾನು ಹೇಗೆ ಸಾಯುತ್ತೇನೆ ಮತ್ತು ಎಲ್ಲಿ ಸಾಯುತ್ತೇನೆ ಎನ್ನುವುದನ್ನು ಮಾತ್ರ ಪ್ರಕಟಿಸಲಿಲ್ಲ. ಆದರೆ ಈ ದಿವಸ ನಮ್ಮ ಮುಂದಿರುವ ಅಧ್ಯಾಯದಲ್ಲಿ ಏಸು ತಾನು ಯಾವಾಗ ಸಾಯುತ್ತೇನೆ ಎನ್ನುವುದನ್ನು ಸಹ ಪ್ರಕಟಿಸಿರುವುದನ್ನು ನಾವು ನೋಡುತ್ತೇವೆ. ಈಗ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯವನ್ನು ಮುಂದುವರಿಸೋಣ ಮತ್ತು ಏಸು ತನ್ನ ಶಿಲುಬೆಯ ಮರಣಕ್ಕೆ ಹೇಗೆ ಸಿದ್ದನಾದನೆಂಬುದನ್ನು ಕೇಳಿಸಿಕೊಳ್ಳೋಣ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಏಸು ಈ ಮಾತುಗಳನ್ನೆಲ್ಲ ಆಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ, 2 ದಿವಸಗಳಾದ ಮೇಲೆ ಪಸ್ಕಹಬ್ಬ ಬರುತ್ತದೆಂದು ಬಲ್ಲಿರಿ, ಆಗ ಮನುಷ್ಯಕುಮಾರನನ್ನು ಶಿಲುಬೆ ಹಾಕುವುದಕ್ಕೆ ಒಪ್ಪಿಸಿಕೊಡೋಣವಾಗುವುದು ಎಂದು ಹೇಳಿದನು. ಏಸು ತನ್ನ ಶಿಷ್ಯರಿಗೆ ಏನು ಹೇಳಿದನೆಂಬುದನ್ನು ನೀವು ಕೇಳಿಸಿಕೊಂಡಿರಾ? ಪಸ್ಕಹಬ್ಬದ ದಿನದಂದು ಆದಾಮನ ಸಂತಾನದವರು ತನ್ನ ಶಿಲುಬೆಗೆ ಹಾಕುತ್ತಾರೆ ಎಂದು ಆತನು ತನ್ನ ಶಿಷ್ಯರಿಗೆ ಹೇಳಿದನು. ಇದು ತುಂಬಾ ಪ್ರಾಮುಖ್ಯವಾದದ್ದು. ತೋರಾದಲ್ಲಿನ ನಮ್ಮ ಅಧ್ಯಯನದಲ್ಲಿ ಪಸ್ಕಹಬ್ಬದ ದಿನದ ಕುರಿತು ನಾವು ಕಲಿತಿದ್ದೇವೆ. ಯಹೂದ್ಯ ಕ್ಯಾಲೆಂಡರ್ನಲ್ಲಿನ ಮೊದಲ ತಿಂಗಳಲ್ಲಿ ಅಂದರೆ ಮಾರ್ಚ್ ಮತ್ತು ಏಪ್ರಿಲ್ ಈ ತಿಂಗಳಿನಲ್ಲಿ ಪಸ್ಕಹಬ್ಬವು ನಡೆಯುತ್ತದೆ. ಮೋಶೆಯ ಕಾಲದಲ್ಲಿ ಇಸ್ರಾಯೇಲರು ಕ್ರೂರ ಅರಸನಾದ ಫರೋಹನ ಕೆಳಗೆ ಗುಲಾಮರಾಗಿದ್ದಾಗ ಸಂಭವಿಸಿದ್ದನ್ನು ಯಹೂದ್ಯರು ಪ್ರತಿ ವರ್ಷವೂ ಆ ಹಬ್ಬದಲ್ಲಿ ನೆನಪು ಮಾಡಿಕೊಳ್ಳುತ್ತಾರೆ. ನಂತರ ಮತ್ತೆ ದೇವರು ತನ್ನ ನೀತಿಯ ನ್ಯಾಯ ತೀರ್ಪಿನಲ್ಲಿ ಮತ್ತು ದೊಡ್ಡ ಯೋಜನೆಯಲ್ಲಿ ಐಗುಪ್ತದವರ ಪ್ರತಿಯೊಂದು ಚೊಚ್ಚಲು ಗಂಡು ಮಕ್ಕಳನ್ನು ಮರಣ ಶಿಕ್ಷೆಗೊಳಪಡಿಸಿದನು. ಆದರೆ ದೇವರು ತನಗೆ ವಿಧೇಯರಾಗಿ ತನ್ನನ್ನು ನಂಬುವವರಿಗೆ ಬಿಡುಗಡೆಯ ಒಂದು ಮಾರ್ಗವನ್ನು ಸಹ ಒದಗಿಸಿದನು. ನಿಷ್ಕಳಂಕ ಕುರಿಯನ್ನು ಪ್ರತಿಯೊಂದು ಇಸ್ರಾಯೇಲ್ ಕುಟುಂಬವು ಯಜ್ಞವರ್ಪಿಸಿ ಅದರ ರಕ್ತವನ್ನು ಅವರ ಮನೆಗಳ ಬಾಗಿಲುಗಳ ಮೇಲೆ ಹಚ್ಚಬೇಕು ಎಂದು ದೇವರು ಆಜ್ಞಾಪಿಸಿದ್ದನು. ದೇವರು ಅವರಿಗೆ ವಾಗ್ದಾನ ಮಾಡಿ ಹೇಳಿದ್ದೇನೆಂದರೆ, ನಾನು ರಕ್ತವನ್ನು ನೋಡಿದಾಗ ನಿಮ್ಮನ್ನು ದಾಟಿ ಹೋಗುತ್ತೇನೆ. ವಿಮೋಚನಾಕಾಂಡ 12:13. ದೇವರು ತಮಗೆ ಆಜ್ಞಾಪಿಸಿದಂತೆಯೇ ಇಸ್ರಾಯೇಲರು ಮಾಡಿದರು. ಇದರ ಪರಿಣಾಮವಾಗಿ ದೇವರು ಅವರ ಚೊಚ್ಚಲು ಗಂಡು ಮಕ್ಕಳನ್ನು ಮರಣದಿಂದ ಬಿಡುಗಡೆ ಮಾಡಿದನು. ಒಂದು ಕುರಿಮರಿಯ ರಕ್ತದಿಂದ ದೇವರು ಅವರನ್ನು ವಿಮೋಚಿಸಿದನು. 1500 ವರ್ಷಗಳವರೆಗೆ ಯಹೂದ್ಯರು ಪ್ರತಿ ವರ್ಷ ಪಸ್ಕ ಹಬ್ಬದಂದು ಕುರಿಮರಿಗಳ ಯಜ್ಞವನ್ನು ಸಮರ್ಪಿಸುತ್ತಿದ್ದರು. ಐಗುಪ್ತ ದೇಶದ ಮೇಲೆ ಬಿದ್ದಂತಹ ಮರಣದ ಉಪದ್ರವದಿಂದ ದೇವರು ತಮ್ಮನ್ನು ಹೇಗೆ ರಕ್ಷಿಸಿದನೆಂಬುದನ್ನು ನೆನಪು ಮಾಡಿಕೊಳ್ಳುವ ಕ್ರಮಕ್ಕಾಗಿ ಅವರು ಇದನ್ನು ಮಾಡುತ್ತಿದ್ದರು. ಆದಾಗ್ಯೂ ಅವರು ಸುಮ್ಮನೆ ಹಿಂದಕ್ಕೆ ತಿರುಗಿ ನೋಡಿ ಸಂಭವಿಸಿದ್ದನ್ನು ನೆನಪು ಮಾಡಿಕೊಳ್ಳುವುದನ್ನು ದೇವರು ಇಷ್ಟಪಡಲಿಲ್ಲ. ಆ ಯಜ್ಞದ ಕುರಿಮರಿಗಳ ಸಾಧನದಿಂದ ಅವರು ಮುಂದಕ್ಕೆ ನೋಡಿ ಶಿಲುಬೆಯ ಮೇಲೆ ಮೆಸ್ಸಿಯನ್ನು ರಕ್ತವನ್ನು ಸುರಿಸುವ ದಿನವನ್ನು ನಿರೀಕ್ಷಿಸುವುದಕ್ಕೆ ದೇವರು ಇಷ್ಟಪಟ್ಟನು. ಮೆಸ್ಸಿಯನ್ನು ಸುರಿಸಲಿಕ್ಕಿರುವ ರಕ್ತವು ಇತರ ಯಾವುದೇ ಉಪದ್ರವಕ್ಕಿಂತಲೂ ಕೆಟ್ಟದಾದ ಉಪದ್ರವದಿಂದ, ಅಂದರೆ ನರಕದ ನಿತ್ಯವಾದ ಬೆಂಕಿಯಿಂದ ಪಾಪಗಳನ್ನು ರಕ್ಷಿಸುವಂತದ್ದಾಗಿದೆ. ಶಿಲುಬೆಯ ಮೇಲಿನ ವಿಮೋಚಕನ ಮರಣವು ದೇವರ ನೀತಿಯ ನಿಯಮಕ್ಕೆ ಅಗತ್ಯವಿರುವಂತೆ ಸಂಪೂರ್ಣವಾದ ಮತ್ತು ಕೊನೆಯ ಯಜ್ಞವಾಗಿದೆ. ಪಸ್ಕ ಹಬ್ಬದ ದಿನದಂದು ವಿಮೋಚಕನು ತನ್ನ ರಕ್ತವನ್ನು ಶಿಲುಬೆಯ ಮೇಲೆ ಸುರಿಸುವಂತೆ ಮತ್ತು ಈ ಪ್ರಕಾರ ಯಜ್ಞದ ಕುರಿಮರಿಯ ಗುರಿತನ್ನು ನೆರವೇರಿಸುವಂತೆ ದೇವರು ತನ್ನ ಜ್ಞಾನದಲ್ಲಿ ಯೋಜನೆ ಮಾಡಿಕೊಂಡಿದ್ದನು. ಹೀಗೆ ದೇವರು ತನ್ನ ನೀತಿಯ ನ್ಯಾಯ ತೀರ್ಪಿನಿಂದ ಪಾಪಿಗಳನ್ನು ರಕ್ಷಿಸುವುದಕ್ಕೆ ರಚನೆ ಮಾಡಿಕೊಂಡಂತಹ ಯೋಜನೆಯನ್ನು ವಿಮೋಚಕನಾದ ಏಸು ಮಾಡಿ ಮುಗಿಸಿದನು. ಈಗ ಸುವಾರ್ತೆಗೆ ಹಿಂದಿರುಗೋಣ. ನಾವು ಈಗಾಗಲೇ ಓದಿದ ವಚನದೊಂದಿಗೆ ಪ್ರಾರಂಭಿಸೋಣ. ಏಸು ಈ ಮಾತುಗಳನ್ನೆಲ್ಲ ಆಡಿ ಮುಗಿಸಿದ ಮೇಲೆ ತನ್ನ ಶಿಷ್ಯರಿಗೆ, ಎರಡು ದಿವಸಗಳಾದ ಮೇಲೆ ಪಸ್ಕ ಹಬ್ಬ ಬರುತ್ತದೆಂದು ಬಲ್ಲಿರಿ, ಆಗ ಮನುಷ್ಯಕುಮಾರನನ್ನು ಶಿಲುಬೆಗೆ ಹಾಕುವುದಕ್ಕೆ ಒಪ್ಪಿಸಿಕೊಡೋಣವಾಗುವುದು ಎಂದು ಹೇಳಿದನು. ಆ ಕಾಲದಲ್ಲಿ ಮಹಾಯಾಜಕರು, ಪ್ರಜೆಯ ಹಿರಿಯರು ಕಾಯಫನೆಂಬ ಮಹಾಯಾಜಕನ ಮಠಕ್ಕೆ ಕೂಡಿ ಬಂದು ಏಸುವನ್ನು ಉಪಾಯದಿಂದ ಹಿಡಿದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡರು. ಆದರೂ ಹಬ್ಬದಲ್ಲಿ ಹಿಡಿಯಬಾರದು, ನಮ್ಮ ಜನರಲ್ಲಿ ಗದ್ದಲವಾದೀತು ಎಂದು ಮಾತಾಡಿಕೊಂಡರು. ಆಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತ ಯೂದನೆಂಬವನು ಮಹಾಯಾಜಕರ ಬಳಿಗೆ ಹೋಗಿ, ನಾನು ಅವನನ್ನು ನಿಮಗೆ ಹಿಡಿಕೊಟ್ಟರೆ ನನಗೆ ಏನು ಕೊಡುತ್ತೀರಿ ಅಂದನು. ಅವರು ಅವನಿಗೆ 30 ರೂಪಾಯಿ ತೂಗಿಕೊಟ್ಟರು. ಅಂದಿನಿಂದ ಅವನು ಆತನನ್ನು ಹಿಡಿಕೊಡುವುದಕ್ಕೆ ಅನುಕೂಲವಾದ ಸಮಯವನ್ನು ನೋಡುತ್ತಿದ್ದನು. ಮತ್ತಾಯ 26 ಅಧ್ಯಾಯ 1-5 ವಚನ ಮತ್ತು 14-16 ವಚನಗಳವರೆಗೆ. ಹುಳಿಯಿಲ್ಲದ ರೊಟ್ಟಿಯ ಹಬ್ಬದ ಮೊದಲನೆಯ ದಿವಸ, ಅಂದರೆ ಪಸ್ಕದ ಕುರಿಮರಿಯನ್ನು ಕೊಯ್ಯುವ ದಿವಸ, ಆತನ ಶಿಷ್ಯರು, ನೀವು ಪಸ್ಕದ ಊಟವನ್ನು ಮಾಡುವಂತೆ ನಾವು ಎಲ್ಲಿ ಹೋಗಿ ಸಿದ್ಧ ಮಾಡಬೇಕೆನ್ನುತ್ತಿ ಎಂದು ಆತನನ್ನು ಕೇಳಲು, ಆತನು ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನೀವು ಪಟ್ಟಣದೊಳಕ್ಕೆ ಹೋಗಿರಿ, ಅಲ್ಲಿ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು, ನೀವು ಅವನ ಹಿಂದೆ ಹೋಗಿರಿ, ಅವನು ಯಾವ ಮನೆಗೆ ಹೋಗುವನೋ ಆ ಮನೆಯ ಯಜಮಾನನಿಗೆ, ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ತನಗೆ ಭೋಜನಶಾಲೆ ಎಲ್ಲಿ ಎಂದು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ, ಅವನು ತಕ್ಕ ಸಾಮಾನೆಲ್ಲ ಸಿದ್ಧವಾಗಿ ಇಟ್ಟಿರುವ ಮೇಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು, ಅಲ್ಲಿ ನಮಗೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿಕೊಟ್ಟನು. ಶಿಷ್ಯರು ಹೊರಟು ಪಟ್ಟಣಕ್ಕೆ ಹೋಗಿ ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು. ಗಳಿಗೆ ಬಂದಾಗ ಆತನು ತನ್ನ 12 ಮಂದಿ ಅಪೋಸ್ತಲರ ಸಂಗಡ ಊಟಕ್ಕೆ ಕೂತುಕೊಂಡನು. ಆಗ ಆತನು ಅವರಿಗೆ, ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ. ನಾನು ನಿಮಗೆ ಹೇಳುತ್ತೇನೆ, ಇದು ದೇವರ ರಾಜ್ಯದಲ್ಲಿ ನೆರವೇರುವ ತನಕ ನಾನು ಇನ್ನು ಮೇಲೆ ಪಸ್ಕದ ಊಟವನ್ನು ಮಾಡುವುದೇ ಇಲ್ಲ ಎಂದು ಹೇಳಿದನು. ಅವರು ಕೂತುಕೊಂಡು ಊಟ ಮಾಡುತ್ತಿರುವಾಗ ಏಸು, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡಿಕೊಡುವನು, ಅವನು ನನ್ನ ಸಂಗಡ ಊಟ ಮಾಡುವವನೇ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆಗ ಅವರು ದುಃಖಿತರಾಗಿ, ನಾನಲ್ಲವಲ್ಲ, ನಾನಲ್ಲವಲ್ಲ ಎಂದು ಒಬ್ಬರಿಗೊಬ್ಬರು ಆತನನ್ನು ಕೇಳತೊಡಗಿದರು. ಆತನು ಅವರಿಗೆ, ಅವನು ನನ್ನ 12 ಮಂದಿಯಲ್ಲಿ ಒಬ್ಬನು, ನನ್ನ ಸಂಗಡ ಬಟ್ಟಲಲ್ಲಿ ಕೈ ಅದ್ದುವವನೇ. ಮನುಷ್ಯಕುಮಾರನು ಹೊರಟು ಹೋಗುತ್ತಾನೆ, ಸರಿ, ಹಾಗೆ ಆತನ ವಿಷಯವಾಗಿ ಬರೆದದೆ ಅಲ್ಲ. ಆದರೆ ಯಾವನು ಮನುಷ್ಯಕುಮಾರನನ್ನು ಹಿಡುಕೊಡುವನೋ ಅವನ ಗತಿಯನ್ನು ಏನು ಹೇಳಲಿ? ಆ ಮನುಷ್ಯನು ಹುಟ್ಟದಿದ್ದರೆ ಅವನಿಗೆ ಒಳ್ಳೇದಾಗಿತ್ತು ಎಂದು ಹೇಳಿದನು. ಆಗ ಆತನನ್ನು ಹಿಡಿಕೊಡಬೇಕೆಂದಿದ್ದ ಯೂದನು, ಗುರುವೇ, ನಾನಲ್ಲವಲ್ಲ ಅನ್ನಲಾಗಿ ಏಸು ಅವನಿಗೆ, ನೀನೇ ಹೇಳಿದ್ದಿ ಎಂದು ಹೇಳಿದನು. ಅವನು ಆ ತುತ್ತನ್ನು ತೆಗೆದುಕೊಂಡ ಕೂಡಲೇ ಹೊರಗೆ ಹೋದನು. ಆಗ ರಾತ್ರಿಯಾಗಿತ್ತು. ಅವರು ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕ್ಕೊಳ್ಳಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು. ಅವರೆಲ್ಲರೂ ಅದರಲ್ಲಿ ಕುಡಿದರು ಮತ್ತು ಆತನು ಅವರಿಗೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹುಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಅಂದನು. ಪಾಪವನ್ನು ಅಳಿಸಿ ಹಾಕುವಂತಹ ಒಂದು ಯಜ್ಞದ ಹಾಗೆ ತನ್ನ ರಕ್ತವನ್ನು ಸುರಿಸುವುದಕ್ಕಿಂತ ಮುಂಚೆ ಏಸು ತನ್ನ ಶಿಷ್ಯರೊಂದಿಗೆ ಮಾಡಿದ ಕಡೇ ಭೋಜನದ ಕುರಿತು ಸುವಾರ್ತೆಯಲ್ಲಿ ಬರೆದಿರುವುದು ಇದೆ. ಶಿಷ್ಯರಲ್ಲಿ ಒಬ್ಬನು ತನ್ನನ್ನು ಹಿಡುಕೊಡುತ್ತಾನೆಂಬುದನ್ನು ಏಸು ತನ್ನ ಶಿಷ್ಯರಿಗೆ ತಿಳಿಯುವಂತೆ ಮಾಡಿದನು. ಅವನು ಇಸ್ಕರಿಯೋತ ಯೂದನಾಗಿದ್ದನು. ಮನುಷ್ಯರ ದೃಷ್ಟಿಯಲ್ಲಿ ಯೂದನು ಒಬ್ಬ ನಂಬಿಗಸ್ತ ಶಿಷ್ಯ, ಆದರೆ ಅವನು ತನ್ನ ಹೃದಯದಲ್ಲಿ ಹಣದ ಕುರಿತಾಗಿ ಮತ್ತು ಲೋಕದ ಸಂಗತಿಗಳ ಕುರಿತಾಗಿ ಮಾತ್ರ ಚಿಂತಿಸುವನಾಗಿದ್ದನು. ಅದಕ್ಕಾಗಿಯೇ ಅವನು ಮಹಾಯಾಜಕರುಗಳ ಬಳಿಗೆ ಹೋಗಿ ಅವರಿಗೆ, ನಾನು ಆತನನ್ನು ನಿಮಗೆ ಹಿಡುಕೊಟ್ಟರೆ ನೀವು ನನಗೆ ಏನು ಕೊಡುತ್ತೀರಿ ಎಂದು ಕೇಳಿದನು. ಹಾಗಾಗಿ ಅವರು 30 ಬೆಳ್ಳಿಯ ನಾಣ್ಯಗಳನ್ನು ಎಣಿಸಿ ಅವನಿಗೆ ಕೊಟ್ಟರು. ಮೆಸ್ಸಿಯನು 30 ಬೆಳ್ಳಿಯ ನಾಣ್ಯಗಳಿಗೆ ಹಿಡುಕೊಡಲ್ಪಡುತ್ತಾನೆ ಎಂಬುದಾಗಿ ಸಾವಿರಾರು ವರ್ಷಗಳ ಮೊದಲು ಪ್ರವಾದಿಯಾದ ಜಕರಿಯನ್ನು ಪ್ರವಾದಿಸಿದ್ದು ನೆರವೇರುವಂತೆ ಇದಾಯಿತು. ಜಕರಿಯ 11ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನ ನೋಡಿರಿ. ಹೀಗಿದ್ದರೂ ನಾವು ಈಗ ತಾನೇ ಓದಿದ್ದರಲ್ಲಿರುವ ಬಹುಮುಖ್ಯವಾದ ಸಂಗತಿ ಏನೆಂದರೆ, ಅದು ಏಸು ತನ್ನ ಶಿಷ್ಯರೊಂದಿಗೆ ರೊಟ್ಟಿಯನ್ನು ಮತ್ತು ದ್ರಾಕ್ಷಾರಸವನ್ನು ಹಂಚಿಕೊಡುವಾಗ ಹೇಳಿದ್ದು. ಆತನು ಅವರಿಗೆ ಏನು ಹೇಳಿದನೆಂಬುದನ್ನು ನೀವು ಕೇಳಿದ್ದೀರಾ? ಇದನ್ನು ಮತ್ತೆ ಓದಿಕೊಳ್ಳೋಣ. ಅವರು ಊಟ ಮಾಡುತ್ತಿರುವಾಗ ಆತನು ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು, ತಕ್ಕೊಳ್ಳಿರಿ, ಇದು ನನ್ನ ದೇಹ ಅಂದನು. ಆಮೇಲೆ ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟನು. ಅವರೆಲ್ಲರೂ ಅದರಲ್ಲಿ ಕುಡಿದರು ಮತ್ತು ಆತನು ಅವರಿಗೆ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ ಅಂದನು. ಈ ಪ್ರಕಾರ ಯೇಸು ತನ್ನ ಶಿಷ್ಯರ ಮುಂದೆ ಹೇಗೆ ಎರಡು ಗುರುತುಗಳನ್ನು ಇಟ್ಟನೆಂಬುದನ್ನು ನಾವು ನೋಡಿದೆವು. ರೊಟ್ಟಿಯ ಗುರುತು ಮತ್ತು ಪಾತ್ರೆಯ ಗುರುತು. ಏಸು ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟಂತಹ ರೊಟ್ಟಿಯು ಆತನು ಯಜ್ಞದ ಹಾಗೆ ಕೊಡಲಿಕ್ಕಿರುವ ಆತನ ದೇಹವನ್ನು ಸೂಚಿಸುವಂತದ್ದಾಗಿತ್ತು. ದ್ರಾಕ್ಷಾರಸವಿದ್ದ ಪಾತ್ರೆಯು ಆದಾಮನ ಸಂತಾನದವರು ಎಂದೆಂದಿಗೂ ದೇವರ ಸನ್ನಿಧಿಯಲ್ಲಿ ಜೀವಿಸುವುದಕ್ಕೆ ಶಕ್ತರಾಗುವಂತೆ ಅವರಿಗಾಗಿ ಪಾಪದ ಸಾಲವನ್ನು ತೀರಿಸುವುದಕ್ಕೆ ವಿಮೋಚಕನಾದ ಏಸುವು ಸುರಿಸುವ ರಕ್ತವನ್ನು ಸೂಚಿಸುತ್ತದೆ. ಈ ಪ್ರಕಾರ ರೊಟ್ಟಿಯ ಮತ್ತು ಪಾತ್ರೆಯ ಗುರುತುಗಳ ಮೂಲಕವಾಗಿ ತಾನು ಈ ಲೋಕಕ್ಕೆ ಬಂದ ಕಾರಣವು ತನ್ನ ಜೀವವನ್ನು ಕೊಡುವುದಕ್ಕೆ, ಅಂದರೆ ಪಾಪಿಗಳಿಗಾಗಿ ತನ್ನ ರಕ್ತವನ್ನು ಮತ್ತು ತನ್ನ ದೇಹವನ್ನು ಕೊಡುವುದಕ್ಕೆ ಎನ್ನುವುದನ್ನು ಏಸು ತನ್ನ ಶಿಷ್ಯರಿಗೆ ಬೋಧಿಸಿದನು. ಭೂಮಿಯ ಮೇಲಿರುವ ಪ್ರತಿಯೊಬ್ಬರೂ ಜೀವಂತವಾಗಿರುವುದಕ್ಕೆ ಹೇಗೆ ಆಹಾರ ಮತ್ತು ನೀರನ್ನು ತೆಗೆದುಕೊಳ್ಳುತ್ತಾರೋ, ಹಾಗೆಯೇ ಪರಲೋಕದಲ್ಲಿ ದೇವರೊಂದಿಗೆ ಎಂದೆಂದಿಗೂ ಜೀವಿಸುವುದಕ್ಕೆ ಅಪೇಕ್ಷಿಸುವವರು ತಮಗೆ ನಿತ್ಯ ಜೀವವನ್ನು ಕೊಡುವುದಕ್ಕೆ ಏಸುಕ್ರಿಸ್ತನು ತನ್ನ ದೇಹವನ್ನು ಮತ್ತು ರಕ್ತವನ್ನು ಕೊಟ್ಟನು ಎಂಬುದನ್ನು ನಂಬಬೇಕು. ಪಾಪವು ತನ್ನಂತಹ ಶಾಪದಿಂದ ನಿನ್ನನ್ನು ಮತ್ತು ನನ್ನನ್ನು ವಿಮೋಚಿಸುವುದಕ್ಕೆ ಕರ್ತನಾದ ಏಸುಕ್ರಿಸ್ತನು ಮಾತ್ರವೇ ತನ್ನ ರಕ್ತವನ್ನು ಸುರಿಸುವುದರಿಂದ ನಿತ್ಯ ಜೀವವನ್ನು ಕೊಡುವವನು ಎಂಬುದು ದೇವರ ಪರಿಹಾರವಾಗಿತ್ತು. ಜೊತೆ ಕೇಳುಗರೆ, ಈ ದಿನದ ಅಧ್ಯಾಯದಿಂದ ನೀವು ಒಂದೇ ಒಂದು ಸಂಗತಿಯನ್ನು ನೆನಪಿನಲ್ಲಿಡುವುದಾದರೆ ಅದು ಇದಾಗಿರಲಿ: ಏಸುಕ್ರಿಸ್ತನು ನಿಮ್ಮ ಪಾಪದ ಭಾರವನ್ನು ಹೊತ್ತಿಕೊಳ್ಳುವುದಕ್ಕೆ ಲೋಕದೊಳಕ್ಕೆ ಬಂದನು ಎಂಬುದು. ಅದೇ ದೇವರ ಪ್ರವಾದಿಗಳ ಸಂದೇಶವಾಗಿದೆ. ಅಬ್ರಹಾಮನು ತನ್ನ ಮಗನ ಬದಲಾಗಿ ಟಗರನ್ನು ಯಜ್ಞ ಅರ್ಪಿಸಿದ್ದರ ಅರ್ಥವೂ ಇದೇ ಆಗಿದೆ. ಕ್ಷಮಾಪಣೆಯ ಮಾರ್ಗವು ಸಂಪೂರ್ಣವಾದ ಯಜ್ಞದ ಮಾರ್ಗವಾಗಿದೆ. ನಿಮಗಾಗಿ ತನ್ನ ರಕ್ತವನ್ನು ಸುರಿಸಿದ ಪರಿಶುದ್ಧ ವಿಮೋಚಕನ ಯಜ್ಞದ ಮೂಲಕವಾಗಿ ದೇವರು ನಿಮ್ಮ ಪಾಪಗಳಿಗಾಗಿ ನಿಮ್ಮನ್ನು ಕ್ಷಮಿಸಿದನು. ಸಾವಿರಾರು ವರ್ಷಗಳವರೆಗೆ ದೇವರು ಪ್ರಾಣಿ ಯಜ್ಞಗಳನ್ನು ಅಪೇಕ್ಷಿಸುವನಾಗಿದ್ದನು. ಅದರಿಂದ ಆತನು ಆದಾಮನ ಸಂತಾನದವರ ಪಾಪಗಳನ್ನು ದಾಟಿ ಹೋಗುವುದಕ್ಕೆ ಸಾಧ್ಯವಾಯಿತು. ಅದು ದೇವರು ತನ್ನ ಪ್ರವಾದಿಗಳಿಗೆ ಒಪ್ಪಿಸಿಕೊಟ್ಟಿದ್ದ ಹಳೆಯ ಒಡಂಬಡಿಕೆ. ಆದಾಗ್ಯೂ ಮೆಸ್ಸಿಯನಾದ ಯೇಸುವು ಹೊಸದಾದ ಒಡಂಬಡಿಕೆಯನ್ನು ತಂದವನಾಗಿದ್ದಾನೆ. ಆತನೇ ಪ್ರಾಣಿ ಯಜ್ಞದ ಚಿಹ್ನೆಯನ್ನು ನೆರವೇರಿಸುವುದಕ್ಕೆ ಬಂದವನಾಗಿದ್ದಾನೆ. ಏಸುಕ್ರಿಸ್ತನು ಸ್ವತಃ ವಧಿಸಲ್ಪಟ್ಟ ಕೊನೆಯ ಪಸ್ಕದ ಕುರಿಮರಿಯಾಗಿದ್ದಾನೆ. ಆದ್ದರಿಂದ ಆತನನ್ನು ನಂಬುವ ಯಾವನಾದರೂ ದೇವರ ನೀತಿಯ ನ್ಯಾಯ ತೀರ್ಪಿನಿಂದ ರಕ್ಷಿಸಲ್ಪಡುವುದಕ್ಕೆ ಶಕ್ತನಾಗುತ್ತಾನೆ. ಅದಕ್ಕಾಗಿಯೇ ಪರಿಶುದ್ಧ ವಾಕ್ಯವು ಹೀಗೆ ಹೇಳುತ್ತದೆ: ಪಸ್ಕದ ಯಜ್ಞದ ಕುರಿಯು ಕೊಯ್ದಿದೆ, ಅದಾವುದೆಂದರೆ ಏಸುಕ್ರಿಸ್ತನೇ. ನಾವು ಆತನಲ್ಲಿ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. 2 ಕೊರಿಂಥ 5:21. ಏಸುವಿನ ರಕ್ತವು ಅಪಾರ ಬೆಲೆಯುಳ್ಳದ್ದಾಗಿದೆ. ಏಸುವಿನ ರಕ್ತದ ಶುದ್ಧಪಡಿಸುವ ಶಕ್ತಿಯ ಕುರಿತಾಗಿ ದೇವರ ವಾಕ್ಯವು ಹೇಳುವುದನ್ನು ಕೇಳಿರಿ. ವಾಕ್ಯ ಹೇಳುವುದೇನೆಂದರೆ, ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ? ಆತನು ಜಗದುತ್ಪತ್ತಿಗಿಂತ ಮೊದಲೇ ಗೊತ್ತು ಮಾಡಲ್ಪಟ್ಟು ಅಂತ್ಯಕಾಲದಲ್ಲಿ ನಿಮಗೆ ಪ್ರತ್ಯಕ್ಷನಾದನು. ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿ ಆತನಿಗೆ ಪ್ರಭಾವವನ್ನು ಕೊಟ್ಟ ದೇವರಲ್ಲಿ ನೀವು ಆತನ ಮೂಲಕ ನಂಬಿಕೆ ಇಟ್ಟವರಾಗಿದ್ದೀರಷ್ಟೆ. ಹೀಗಿರಲಾಗಿ ನಿಮ್ಮ ನಂಬಿಕೆಯು ನಿರೀಕ್ಷೆಯು ದೇವರಲ್ಲಿಯೇ ನೆಲೆಗೊಂಡವೆ. 1 ಪೇತ್ರ 1:18-20. ಪ್ರಿಯರೇ, ಈ ದಿನ ನೀವು ಕೇಳಿಸಿಕೊಂಡದ್ದನ್ನು ಜಾಗ್ರತೆಯಿಂದ ಆಲೋಚಿಸಿರಿ. ಯಾಕೆಂದರೆ ಈ ಮಹತ್ವದ ಸತ್ಯಗಳೊಳಗೆ ನಿಮಗೆ ವಿವೇಕವನ್ನು ಕೊಡುವುದಕ್ಕೆ ದೇವರು ಇಷ್ಟಪಡುತ್ತಾನೆ. ಮುಂಬರುವ ಅಧ್ಯಯನದಲ್ಲಿ ಕಡೇ ರಾತ್ರಿ ಭೋಜನದ ಕುರಿತಾದ ಕಥೆಯನ್ನು ಪೂರ್ತಿಗೊಳಿಸುವುದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ ಮತ್ತು ಧಾರ್ಮಿಕ ನಾಯಕರುಗಳು ಆತನನ್ನು ಕೊಲ್ಲುವುದಕ್ಕೆ ಶಕ್ತರಾಗಬಹುದೆಂದು ಆತನನ್ನು ಹೇಗೆ ಸೆರೆ ಹಿಡಿದರು ಎಂಬುದನ್ನು ನಾವು ನೋಡುತ್ತೇವೆ. ದೇವರ ವಾಕ್ಯದ ಈ ವಚನದಲ್ಲಿ ಒಳಗೊಂಡಿರುವ ದೊಡ್ಡದಾದ ಆಶೀರ್ವಾದದ ಮತ್ತು ಆಳವಾದ ಅರ್ಥದ ಕುರಿತಾಗಿ ನೀವು ಆಲೋಚಿಸುವಂತೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು. ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು.
ಸೋತಾ